ശ്രീഗുരുഗോ അജ്ഞാതിമരച്ഛേദം മത്സ്യസമ്പത്പദാരം വിജ്ഞാനവിമലം ശാന്തം വിജയാർത്ഥവൃന്ദം ശ്രീഗുരുഗോ നമ. ಧ್ಯಾನಕ್ಕೆ ಕೊಡುವಾಗ ನಮ್ಮಲ್ಲಿ ಇರಬೇಕಾದ ಶಾರೀರಿಕ ಲಕ್ಷಣಗಳು ಏನು ಪರಿಚಯ ಮಾಡಿಕೊಡ್ತಾರೆ. ಸಮಕಾಯ ಶಿರೋಗ್ರೀವಂ ಅಂತ ಏನು ಹೇಳ್ತಾರೆ, ಕಾಯವನ್ನು ಅಂದರೆ ಶರೀರವನ್ನು ಸರಿಯಾಗಿ ನಿಲ್ಲಿಸಿ ಬಗ್ಗದೆ ಶಿರಸ್ಸನ್ನು ಹಾಗೆ ಕುತ್ತಿಗೆಯನ್ನು ಕೂಡ ಒಂದೇ ಸಮಾಂತರ ರೇಖೆಯಲ್ಲಿರುವಂತೆ ಮಾಡಬೇಕು. ಅರೆಗಣ್ಣು ಮಾಡಿ ಅರ್ಧ ನಿಮೀಗತ ನೇತ್ರ ಅರ್ಧ ಅರೆಗಣ್ಣು ಮಾಡಿ ಪಲ್ಲುಗಳು ಕೂಡಿಸದೆ ಹಲ್ಲು ಎರಡು ಕೂಡಿಸಬಾರದು. ಅರೆಗಣ್ಣು ಮಾಡಿ ಪಲ್ಲುಗಳು ಕೂಡಿಸದೆ ಕೊರಳು ಬಾಗದೆ ಕೊರಳು ಹೀಗೆ 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 ಇರಬಾರದು. ಕದಲದಂತೆ ಕುಳಿತು ಕದಲದಂತೆ ಕುಡಿಬೇಕು ಕುಟ್ಕೊಂಡು ಕರಗಳು ತೊಡೆಯ ಮೇಲಿಟ್ಟು ಕೈ ಎಲ್ಲಿಡಬೇಕು ಅಂತ ಡೌಟವಾಗ ಇಲ್ಲಿಡಬೇಕಾ 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 ತೊಡೆಯ ಮೇಲಿಟ್ಟು ತೀವ್ರದಿಂದ ತೀವ್ರದಿಂದ ಅಂದ್ರೆ ಅರಸ್ಯ ಇಲ್ಲದೆ ಬೇಗ ಮಾಡಿ ಬೆರಳುಗಳು ಸ್ವಲ್ಪ ಮಾತ್ರ ತಗ್ಗಿಸಿ ಅಂದರೆ ಹೇಗಿದೆ ಹೀಗಿರತ್ತಲ್ಲ ಹೀಗೆ ಇಟ್ಕೋಬೇಡಿ ಹೀಗೆ ಊರ್ಧ್ವಮುಖ ಇದ್ರೆ ಹೀಗೆ ಅಥವಾ ಹೀಗೆ ಸ್ವಲ್ಪ ಮಾತ್ರ ತಗ್ಗಿಸಿ ನಿರುಪದ್ರವಾಗಿದ್ದ ಭೂಮಿಯನ್ನು ಸೇರಿ ಕೂಡುವ ಸ್ಥಾನ ಪಡೆದು ಹೇಗಿರಬೇಕು ಅಂದರೆ ಉಪದ್ರವ ಇರಬಾರದು ಹೀಗೆ ಹೀಗೆ ಸರಿಯಾದ ಸಮವಾದ ಸ್ಥಳದಲ್ಲಿರಬೇಕು. ಸರಸದಲ್ಲಿ ತನ್ನ ಮೂರ್ತಿ ಎದುರನ್ನಿಟ್ಟು ತನಗಿಷ್ಟವಾದಂತಹ ಮೂರ್ತಿಯನ್ನ ಸರಸದಲ್ಲಿ ಒಳ್ಳೆ ಪೂಜಾದಿಗಳು ಮಾಡಿ ಆ ಮೂರ್ತಿಯನ್ನು ಎದುರಲ್ಲಿಟ್ಟು ಮರಳೆ ನಾಸಿಕ ಕೊನೆಯಲ್ಲಿ ದೃಷ್ಟಿಯಿಟ್ಟು ನಾಸಿಕ ಕೊನೆ ಯಾವುದು ಇದ ಇದ ಅಂತ ಭ್ರೂಮಧ್ಯ ಇಲ್ಲಿಂದ ಅದು ಹೇಳ್ತಾರೆ ಮರಳೆ ನಾಸಿಕ ಕೊನೆಯಲ್ಲಿ ದೃಷ್ಟಿಯಿಟ್ಟು ಪರಬ್ರಹ್ಮನಾದ ಶ್ರೀ ವಿಜಯ ವಿಠಲನ್ನ ಚರಣ ಮೊದಲು ಮಾಡಿ ಸ್ಮರಿಸು ನಿನ್ನೊಳಗೆ ಎದುರಿಗೆ ಮೂರ್ತಿಯನ್ನು ಇಟ್ಟುಕೊಂಡು ಯಾವ ಮೂರ್ತಿ ನಿಮ್ಗೆ ಇಷ್ಟವಾದ ಮೂರ್ತಿ ಅಲ್ಲ ಹೆಂಗಸರಿಗೆ ಮೂರ್ತಿಯೇ ಬೇಡ ಗಂಡಸರಿಗಾದ್ರೆ ಸರಿ ಅಂತ ಗಂಡಸರು ಚೆನ್ನಾಗಿದ್ದಾರೆ ಎಲ್ಲ ಮೂರ್ತಿ ಬಿಡುತ್ತೆ ಅಂತೇಳಿ ಹೆಂಗಸರ ಪರಿಸ್ಥಿತಿ ಏನು ಅಂದ್ರೆ ನಿಮಗೂ ಮೂರ್ತಿ ಸಿಗುತ್ತೆ ಅದು ಕಬ್ಬು ಯಾವುದು ಲೋಹದ್ದೇ ಆಗಬೇಕು ಅಂತೇನಿಲ್ಲ ದಂತದ್ದು ಅಥವಾ ಮರದ್ದು ಒಳ್ಳೊಳ್ಳೆ ಮೂರ್ತಿಗಳು ಸಿಗುತ್ತೆ ಅಂತ ಮೂರ್ತಿ ಮನಸ್ಸಿಗೆ ಬರಬೇಕಷ್ಟೇ ಇನ್ನು ಹೇಳುತ್ತಾರೆ ಅಂಥ ಭಗವಂತನನ್ನ ಅಂದರೆ ಮೂರ್ತಿಯನ್ನ ಸ್ಮರಿಸಿ ಸ್ಮರಿಸಿ ಮೂರ್ತಿಯನ್ನ ಮನಸ್ಸಿಗೆ ತತ್ತಿರಲ್ಲ ಆ ಮೂರ್ತಿಯೇ ದೇವರಲ್ಲ ಎಚ್ಚರದಲ್ಲಿದೆ ಆ ಮೂರ್ತಿ ಮನಸ್ಸಲ್ಲಿ ಬರುತ್ತಲ್ಲ ಮನಸ್ಸಲ್ಲಿ ಬಂದ ಮೂರ್ತಿ ದೇವರಲ್ಲ ಆ ಮೂರ್ತಿ ಒಳಗೆ ದೇವರಿದ್ದಾರೆ ಆ ದೇವರ ಆ ಮೂರ್ತಿಯನ್ನು ಹೇಗೆ ಸ್ಮರಣೆ ಮಾಡಬೇಕು ದೇವರದ್ದು ಅಂದರೆ ಚರಣ ಮೊದಲು ಮಾಡಿ ಸ್ಮರಿಸು ನಿನ್ನೊಳಗೆ ದೇವರ ಪಾದ ಪಾದದ ಉಗುರು ಹಾಗೆ 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 ಇಡೀ ಶಿರಸ್ಸಿನ ಪರ್ಯಂತ ಒಂದೊಂದು ಭಾಗವನ್ನೇ ಚೆನ್ನಾಗಿ ನೋಡದ ದಿನದಲ್ಲಿ ಒಂದು ದಿನದಲ್ಲಿ ಒಂದು ಭಾಗ ನೋಡಿ ಆ ಪಾದ ಮನಸ್ಸಲ್ಲಿ ಮುದ್ರೆ ಆಯಿತ ನೋಡಿ ನಂತರ ಅಂದರೆ ಎಷ್ಟು ಸಲ ಕಣ್ಣು ಮುಚ್ಚಿದ್ರೂ ಆ ಪಾದ ಸರಿಯಾಗಿ ಬರಬೇಕು ಹಾಗೆ ಮೇಲೆ 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 ಆ ಸ್ಥಾನ ಸ್ಥಾನ ಇಡೀ ಭಗವಂತನ ರೂಪ ಅಂದರೆ ಆ ಇಟ್ಟ ಪ್ರತಿಮೆಯ ರೂಪ
ಚೆನ್ನಾಗಿ ಮನಸ್ಸಲ್ಲಿ ಪ್ರಿಂಟ್ ಆಗುವಂತೆ ತಿಳಿಯಿರಿ. ಅದರಲ್ಲಿ ನಾನು ತಲೆಯಿಂದ ಕೆಳಗೆ ಬರ್ತೀನಿ ಅಂತ ಬೇಡ, ಕೆಳಗಿಂದ ಮೇಲಕ್ಕೆ ಹೋಗಿ, ಮಧ್ಯ ಮಧ್ಯದಲ್ಲಿ ನಮ್ಮ ಪ್ರಾಬ್ಲಮ್ ಹೇಳ್ತಾರೆ, ಮಧ್ಯ ಮಧ್ಯದಲ್ಲಿ ಮನ ಎದ್ದು ಹೋಗಲಾಗಿ ಹೊಡೋಗ್ತಾ ಇರುತ್ತೆ. ಅದರ ರಕ್ಷಣೆ ಹೋಗಿದ್ರೆ ಆಶ್ಚರ್ಯ ಮಾಡಬೇಕು, ಹೋಗೋದರ ರಕ್ಷಣೆ. ಆ ಧೈರ್ಯ ಅವಿಲ್ಲದೆ ಇದ್ದು ವಿನಯದಿಂದಲಿ ಅಧೈರ್ಯವಿಲ್ಲದೆ ಇದ್ದು ವಿನಯದಿಂದಲಿತ್ತಿದ್ದಿ ಮನ ಮೆಲ್ಲನೆ ಪೊದ್ದಿಸಿಕೊಂಡು ದುರಾಶಿಯದಿದ್ದು ವಿನಯದಿಂದಲಿ ಮನ ಮೆಲ್ಲನೆ ತಿದ್ದಿ ಪೊದ್ದಿಸಿಕೊಂಡು. ಏನು ವಿನಯ ಅಂದ್ರೆ ಮನಸ್ಸನ್ನ ಬಾರವಾಗಿ ಹೋಗಬೇಡ ಹೋಗಬೇಡ ಹೋಗಬೇಡ, ಇಲ್ಲಿಗೆ ಹೋಗ್ತಾರೆ ಬೇಡ ಇಲ್ವ ಕೇಳೋದಿಲ್ಲ, ಕೇಳುತ್ತ ಯಾಕಂದ್ರೆ ಎಷ್ಟು ಸಲ ಇಲ್ಲಿ ಕೂಡಿಸಿದ್ರು ಅದು ಎಲ್ಲಿಗೆ ಹೋಗುತ್ತೆ, ಸುಖ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಇರುತ್ತೆ ಅಷ್ಟೇ. ನೀವು ದೇವರ ಹತ್ರ ನಮಗೆ ಸುಖ ಸಿಗ್ತಾ ಇಲ್ಲ, ಬರೀ ದೇವರು 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 ಕೊಡ್ತಾ ಇದ್ರೆ ಇಲ್ಲಿ ಸುಖ ಸಿಗ್ತಾ ಇಲ್ಲ, ಅದಕ್ಕೆ ಮನಸ್ಸು ಇವರೆಲ್ಲ ಅಲ್ಲಿ ಹೋಗ್ತೀನಿ ಹೋಗ್ತೀನಿ ಎಂಬತ್ತೀನಿ. ಮತ್ತೆ ಅಂಥದಕ್ಕೇನು ಮಾಡಬೇಕು ಅಂದ್ರೆ ವಿನಯದಿಂದ ವಿಶೇಷವಾದ ನಯ ವಿನಯ ಏನದು ಮನಸ್ಸಿನಲ್ಲಿರುವ ಚಿತ್ತ ನಾಮಕನಾದ ಭಗವಂತನಲ್ಲಿ ಶರಣಾಗತರಾಗಿ ಸ್ವಾಮಿ ನೀನೇ ಈ ಚಾಂಚಲ್ಯ ಕಳೆಯಬೇಕು ಅಂತ ವಿನಯ ಶರಣಾಗತಿಯಿಂದ ಮನಸ್ಸನ್ನ ತಿದ್ದಬೇಕು. ಅಂದ್ರೆ ಭಗವಂತನೇ ಮನಸ್ಸನ್ನ ಮೆಲ್ಲಕ್ಕೆ ಹತೋಟಿಗೆ ತರಬೇಕಷ್ಟೇ ಹೊರತು ನಾವು ಶರಣಾಗತರಾದರೆ ಭಗವಂತ ನಮ್ಮ ಮನಸ್ಸನ್ನ ಮೆಲ್ಲಕ್ಕೆ ಹತೋಟಿಗೆ ತರ್ತಾನೆ. ಅದನ್ನೇ ಹೇಳುತ್ತಾ ಇದ್ದಾರೆ, ಮಧ್ಯ ಮಧ್ಯದಲ್ಲಿ ಮನ ಎದ್ದು ಹೋಗಲಾಗಿ ಅಧೈರ್ಯವಿಲ್ಲದೆ ಇದ್ದು ವಿನಯದಿಂದಲೇ ತಿದ್ದಿ ಮನ ಮೆಲ್ಲನೆ ಕೊದಿಸಿಕೊಂಡು ಕ್ರಮೇಣ ಕ್ರಮೇಣ ಶ್ರೀಹರಿಯ ಪಾದವನ್ನ ಸ್ವಾಮಿ ನೀನೇ ಗತಿಯೋ ಎಲ್ಲಿದ್ದ ಮನಸ್ಸಿನಲ್ಲಿರುವ ಭಗವಂತನ ಸ್ಮರಣೆ ಮಾಡುತ್ತಾ ನೀನೇ ಮನಸ್ಸಿನ ದೋಷಗಳು ಕಳೆಯಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ರೆ ಖಚಿತವಾಗಿ ಮನಸ್ಸು ಮೆಲ್ಲ ಮೆಲ್ಲನೆ ಧ್ಯಾನಕ್ಕೆ ಬರುತ್ತೆ. ದುರಾಶೆಯಾಗೆದ್ದು ದುರಾಶೆಯಾಗೆದ್ದು ಅಂದ್ರೆ ಅಲ್ಲಿ ಧ್ಯಾನಕ್ಕೆ ಕೂತದ್ದೇ ಮಿಕ್ಕದ್ದೆಲ್ಲ ಬಿಟ್ಟು ಮತ್ತೆ ದುರಾಸೆ ಗೆಲ್ಲೋದು ಅಂದ್ರೆ ಏನು ಎಲ್ಲ ಇವತ್ತೇ ಅಪರೋಕ್ಷ ಆಗ್ಬೇಕು ಎಂಬ ದುರಾಸೆ ಬಿಡ್ಬಿಡಿ, ಇವತ್ತೇ ಎಲ್ಲ ಬರಬೇಕು ಎಲ್ಲ ಆಗ್ಬಿಡ್ಬೇಕು ಅಂತ ದುರಾಸೆ ಬೇಡ. ಮನಸ್ಸನ್ನು ಗೆಲ್ಲಲಿಕ್ಕೆ ಸಮಯ ಹಿಡಿಯುತ್ತೆ, ಅದು ತಿಳ್ಕೊಂಡೇ ಕೂಡಿ ಇವತ್ತು ಕೂತು ಮನಸ್ಸೆಲ್ಲ ಕಡೆ ಹೋದ್ರೆ ಅಯ್ಯೋ ಹೋಯ್ತಲ್ಲ ದುಃಖ ಪಡಬೇಡಿ. ದುರಾಸೆಯ ಗೆದ್ದು ಹೊರಗಿನ ದುರಾಸೆ ಗೆಲ್ಲಲೇಬೇಕು. ಸ್ವಧರ್ಮ ಬಿಡದೆ ಸಿದ್ಧನಾಗೋ ಧ್ಯಾನದಲ್ಲಿ, ಸ್ವಧರ್ಮ ನಿಮ್ಮ ನಿಮ್ಮ ವರ್ಣ ಆಶ್ರಮಗಳಿಗೆ ತಕ್ಕಂತಹ ಧರ್ಮವನ್ನ ಬಿಡಲೇಬಾರದು. ನಾನು ಧ್ಯಾನ ಮಾಡ್ತೇನೆ ಅಂತೇಳಿ ಸ್ನಾನ ಏನು ಮಾಡಿದ್ರೆ ಕುತ್ಕೊಂಬುದು ಸರಿಯಲ್ಲ, ಎಲ್ಲ ವೇದೋಕ್ತ ಕರ್ಮಾನುಷ್ಠಾನ ಮಾಡಲೇಬೇಕು, ಅದರ ಜೊತೆಗೆ ಧ್ಯಾನ ಮಾಡಬೇಕು. ಶುದ್ಧ ಮೂರುತಿ ನಮ್ಮ ವಿಜಯ ವಿಠಲ ರೇಯ ಕೊಳೆದು ಧ್ಯಾನದಲ್ಲಿ ಉದ್ಧರಿಸುವ ತನ್ನ ಚಿದ್ರೂಪವ ತೋರಿಕೊಳ್ಳುತ್ತ ತನ್ನ ಜ್ಞಾನಾನಂದಮಯಾತ್ಮಕವಾದಂತಹ ರೂಪವನ್ನ ತೋರತ ಭಗವಂತ ನಿನಗೆ ಹೊಳೆಯುತ್ತಾನೆ. ಯಾವಾಗ ನಿರಂತರ ಎಡಬಿಡದೆ ಈ ಧ್ಯಾನವನ್ನ ನಾವು ಮಾಡಿದರೆ ಧ್ಯಾನದ ಲಕ್ಷಣಗಳನ್ನು ಚೆನ್ನಾಗಿ ತಿಳಿಸಿಕೊಡು. ಇನ್ನು ಮುಂದೆ ಹೇಳ್ತಾರೆ, ಬಾಹಿರ ಶೂನ್ಯನಾಗಿ ಚಲಿಸು ಅಂತರದಲ್ಲಿ ಮಹದೈವ ವಿಜಯ ವಿಠಲನ್ನ ಪಾದವೇ ಕಾಣು. ಬಾಹಿರ ಶೂನ್ಯನಾಗಿ ಚಲಿಸು ಅಂತರದಲ್ಲಿ, ಒಟ್ಟಾರೆ ಧ್ಯಾನದ ಕುರಿತು ಹೇಳಿಕೊಡ್ತಾ ಇದ್ದಾರೆ. ಆ ಧ್ಯಾನ ಪ್ರಾಣಾಯಾಮ ಮಾಡುವಾಗ ಹೊರ ಮನಸ್ಸು ಬೇಡ, ಆದಷ್ಟು ಎಲ್ಲವನ್ನ ಬಿಟ್ಟು. ಆ ಬಿಡೋ ಕಾಲಕ್ಕೆ ಮಂತ್ರ ಏನು ಅಂದ್ರೆ ಇವೆಲ್ಲ ಇರುತ್ತೆ ನಾನೇ ಇರಲ್ಲ, ನಮ್ಮ ಅರ್ಜೆಂಟ್ ಕೆಲಸಗಳು ನಮ್ಮ ಮನೆ ನಮ್ಮ ತೊಂದರೆಗಳು ಎಲ್ಲ ಅದು ಕಾನ್ಸ್ಟೆಂಟ್ ಇದ್ದೇ ಇರುತ್ತೆ. ನಾವು ಹೋದ ಮೇಲೆ ಮಲಗಿಸಿರ್ತಾರಲ್ಲ ಅವಾಗೂ ಫೋನ್ ಬರ್ತಾ ಇರುತ್ತೆ, ಸ್ವಲ್ಪ ಎದುರಿಸ್ತೀರಾ ಅವರನ್ನ ಅಂತ ಅಲ್ವಾ. ಆದ್ದರಿಂದ ಅವೆಲ್ಲ ಇದ್ದೇ ಇರುತ್ತೆ, ಇವೆಲ್ಲ ಪಕ್ಕಕ್ಕಿಟ್ಟು ನಾನೇ ಇರಲ್ಲ, ಮೊದಲು ನನಗೇನು ಬೇಕೋ ಅದು ನೋಡಿಕೋಬೇಕು ಅದು ನಮ್ಗೆ ಗೊತ್ತು. ನಮಗೆ ಸ್ವಾರ್ಥ ಅನ್ನೋದು ರಕ್ತಗತ, ಏನೇ ಇದ್ರೂ ನಮ್ಗೇನ್ ಬೇಕೋ ನಾವು ನೋಡ್ಕೋಬೇಕು ಅಂತ ಹೋಗ್ತಾ ಇರ್ತೀವಲ್ಲ, ಈ ವಿಷಯದಲ್ಲಿ ನಮ್ಗೇನ್ ಬೇಕೋ ಗೊತ್ತಾಗ್ತಾ ಇಲ್ಲ, ಆದರೆ ಸುಮ್ಮನೆ ಇದೀವಿ. ನಿಜವಾಗಿ ಗೊತ್ತಾದ್ರೆ ನಾವು ಹಾಗೆ ಆಗ್ತೀವಿ. ಏನ್ ಸ್ವಾರ್ಥ, ನಾನು ಸತ್ತ ಮೇಲೆ ಯಾವ್ದು ಬರುತ್ತೆ, ಯಾವುದು ಬರಲ್ಲ, ಅದು ನೋಡಿಕೊಂಡ್ರೆ ಚೆನ್ನಾಗಿ. ಅದಕ್ಕೆ ಬಾಹಿರ ಶೂನ್ಯವಾಗಿ ಚಲಿಸುವ ಅಂತರದಲ್ಲಿ ಹೊರಗೆ ಮನಸ್ಸು ಹೋಗದೆ ಒಳಗೆ ಶ್ರೀಹರಿಯ ಪದಾರವಿಂದದಲ್ಲಿ ಚೆನ್ನಾಗಿ ಮನಸ್ಸಿಟ್ಟು ಚಲಿಸು. ಅಂದರೆ ದೇವರ ಆಪಾದ ಮೌಳಿ ಪರ್ಯಂತ ಪೂರ್ಣ ಚಿಂತನೆ ಮಾಡುತ್ತಾ ಬಾ, ಅವಾಗೇನಾಗುತ್ತೆ, ಮಹಾದೈವ ವಿಜಯ ವಿಠಲನ್ನ ಪಾದವೇ ಕಾಣು. ಅಂದರೆ ಆತನ ಪಾದವನ್ನೇ ನೋಡು, ಮಿಕ್ಕದ್ದನ್ನು ನೋಡಬೇಡ. ನಾವು ದೇವರು ಬೇಕು, ಎಲ್ಲವೂ ಬೇಕು. ದೇವರೇ ಬೇಕು ಇಲ್ಲ, ದೇವರು ಬೇಕು ಅಂತಿರ್ತೀವಿ, ಇಲ್ಲ ದೇವರೇ ಬೇಕು, ಪಾದವೇ ಕಾಣು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ವಿಶೇಷವಾಗಿ ಸುಳಾದಿಯನ್ನ ಹೇಳ್ತಾ ಬರ್ತಾ ಇದ್ದಾರೆ. ಮಂತ್ರಗಳು, ಆ ಮಂತ್ರಗಳ ವಿಶೇಷವಾಗಿರ್ತಕ್ಕಂಥ ಧ್ಯಾನ ಮಾಡುವ ರೀತಿ ಹೇಗೆ, ಅನನ್ಯಾಸಗಳು ಇವೆಲ್ಲ ಅವರು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಪ್ರಧಾನವಾಗಿ ಮಂತ್ರದ ದೋಷ ಬಿಟ್ಟು ಮಂತ್ರ ಜಪಕ್ಕೆ ಮಾಡತಕ್ಕಂಥ ವಿಸ್ತಾರ. ಅಲ್ಲ ಮಂತ್ರ ದೋಷ ಇರುತ್ತ, ಅಲ್ಲ ಮಂತ್ರದಲ್ಲಿ ದೋಷ ಇಲ್ಲ, ಮಂತ್ರ ಉಚ್ಚಾರ ಮಾಡುವಾಗ ನಮ್ಮಿಂದ ಬರುವ ದೋಷ ಅಷ್ಟೇ. ಮಂತ್ರ ಉಚ್ಚಾರ ಮಾಡುವಾಗ ಹೇಗೆ ಉಚ್ಚಾರ ಮಾಡಬೇಕು ಗೊತ್ತಿಲ್ಲದೆ ಮಾಡ್ತಾ ಇರ್ತೀವಿ. ಚಿಕ್ಕದು ಹೇಳಬೇಕಾ, ಹಯಗ್ರೀವ ಹೇಳಿ ಸರಿಯಾಗಿ ಹೇಳಿ ಅಲ್ವಾ, ಬಿಡಿಸಲ ನೀವು ಹೇಗೆ ಹೇಳಿದ್ದೀರೋ, ಹಯಗ್ರೀವ ಉಚ್ಚಾರದಲ್ಲಿ ಹೇಗೆ ಹೇಳಬೇಕು, ಹಯ ಗ್ರೀವ ಅಷ್ಟೆ, ಹಯ ಗ್ರೀವ. ಆದರೆ ಎರಡು ಒಟ್ಟಿ ಸೇರಿಸಿ ಹೇಳುವಾಗ ಹಯಗ್ರೀವ ಅಂದಾಗ ಗಾಗೆ ಗಾವತ್ತು ಸೇರಿಸಿ ದೀರ್ಘ ರಾವತ್ತು ಹಯಗ್ರೀವ ಅಂತ ಬರುತ್ತೆ. ಅಲ್ಲಿ ಗಾಗೆ ಗಾವತ್ತು ಎತ್ತರ ಇಲ್ಲ, ನಾವು ಇಟ್ಟು ಹೇಳ್ತೀವಿ ಇದು ದೋಷ. ನೋಡಿ ಸಿಂಪಲ್ ಆಗಿದೆ, ಗೊತ್ತೇ ಆಗಲ್ಲ. ಈ ಪಾಲಿಶ್ ಬಂಡೆ ಮೇಲೆ ಎಣ್ಣೆ ಬಿದ್ದರೆ ಬಿದ್ದ ಮೇಲೆ ಗೊತ್ತಾಗುತ್ತೆ ಎಣ್ಣೆ ಇದೆ ಅಂತ, ಆ ಥರ ನಮ್ಗೆ ಉಚ್ಚಾರ ಆದಮೇಲೆ ಗೊತ್ತಾಗುತ್ತೆ ತಪ್ಪು ಅಂತ. ಹಾಗೆ ಪ್ರತಿಯೊಂದು ಅಕ್ಷರ ಹೇಳುವಾಗ ಈ ಒತ್ತಕ್ಷರಗಳು ಇದು ಇವೆಲ್ಲ ಕೂಡ ನೋಡಿಕೊಂಡು ಸರಿಯಾಗಿ ಉಚ್ಚಾರ ಮಾಡಬೇಕು. ಇನ್ನ ಮಂತ್ರಗಳ ಚಿಂತನೆ ಮಾಡುವ ಕ್ರಮವನ್ನು ಹೇಳುತ್ತಾರೆ. ಅದು ನೀವು ಒಂದೇ ಮಂತ್ರ ಮಾಡ್ತೀರಿ, ಕೃಷ್ಣ ಮಂತ್ರ, ಹೆಣ್ಣು ಮಕ್ಕಳು ಗಂಡಸರು ಗಾಯತ್ರಿ ಅಷ್ಟಾಕ್ಷರಿ ನಾನಾ ವಿಶೇಷವಾಗಿರ್ತಕ್ಕಂಥ ಮಂತ್ರಗಳನ್ನು ಹೇಳಿಕೆ ಮಾಡ್ತೀರಾ. ವಾಸುದೇವನ ಚರಣ ಸರಸಿದ ಧೂಳಿಯ ಶಿರಸಿನಲ್ಲಿ ಸೋಸುವರು. ಆ ವಾಸುದೇವನ ಚರಣ ಸರಸಿದ ಧೂಳಿ, ದೇವರ ಪಾದ ಕಮಲದ ಧೂಳಿ ಶಿರಸಿನಲ್ಲಿ ಸೂಸುವುದು. ಆ ಸುಮನಸಾರಾಗಿ ಸಮಾನನು ಕಾಣ ವಾಸವಾಗುವ ಮೀಸಲ ಪದವಿರಿ. ಇಲ್ಲಿ ಹೇಳ್ತಾರೆ ವಾಸುದೇವನ ಚರಣ ಸರಸಿಯ ಧೂಳಿಯ ಶಿರಸಿನಲ್ಲಿ ಸೂಸುವುದು. ಆ ಶ್ರೀಹರಿಯ ಪಾದ ಧೂಳಿಯನ್ನ ಶಿರಸ್ಸಲ್ಲಿ ಧಾರಣೆ ಮಾಡಿ ಮಂತ್ರ ಜಪ ಮಾಡಿಕೊಂಡು, ಅಂದರೆ ದೇವರ ಪಾದೋದಕವನ್ನ ಹೊರಗಿನ ಸಾಲಗ್ರಾಮ ತೀರ್ಥದ ಪಾದೋದಕ ಧಾರಣೆ ಮಾಡಿ, ಅಥವಾ ಇನ್ನೊಂದು ಶಿರಸ್ಸಿನ ಮೇಲಿರುವ ವಾಸುದೇವನ ಪಾದೋದಕ ಧಾರ ಮಾಡಿಕೊಂಡು ಮಾಡಿ. ನಂತರ ಇಲ್ಲಿ ವಾಸವಾಗುವ ಮೀಸಲ ಪದವಿರಿ, ವಿಶೇಷವಾಗಿ ಸ್ವರ್ಗಾದಿ ಲೋಕಗಳಲ್ಲಿ ವಾಸವಾಗಿ ಬಿಡುತ್ತಾನೆ ಶ್ರೀಹರಿಯ ಪಾದ ಧೂಳಿಯನ್ನು ಶಿರಸ್ಸಲ್ಲಿ ಧಾರಣೆ ಮಾಡಿದರು. ಮತ್ತೆ ಅದು ಪ್ರಶ್ನೆ ಭಾವ ಬರಲ್ಲ, ಬಂದ ಚೆನ್ನಾಗಿರುತ್ತೆ. ಏನದು, ನಮಗಾದರೆ ಕಾಲು ಆ ಕಾಲಿಗೆ ಧೂಳಿ ಎಲ್ಲ ಇದೆ, ದೇವರ ಪಾದಕ್ಕೆ ಈ ಧೂಳಿ ಯಾಕಾಗುತ್ತೆ, ದೇವರ ಪಾದಕ್ಕೆ ಧೂಳಿಯೇ ಇಲ್ಲಲ್ಲ ಇದೆಯಾ, ಈ ಧೂಳಿ ಆಗುತ್ತಾ? ಮತ್ತೆ ದೇವರ ಪಾದ ಧೂಳಿ, ದೇವರ ಪಾದ ಧೂಳಿ ಎಲ್ಲಿಂದ ಬರಬೇಕು? ಸಂಶಯವೇ ಬಂದಿಲ್ಲ. ಅದಕ್ಕೆ ಹೇಳ್ತಾರೆ, ವಾಸುದೇವನ ಚರಣ ಸರಸಿದ ಧೂಳಿ ಎಂದರೆ ದೇವರಿಗೆ ಪಾದಕ್ಕೆ ಧೂಳಿಯೇ ಇಲ್ಲ, ಚಿದಾನಂದ ಮೂರ್ತಿ. ಭಕ್ತರು ಬಂದು ನಿನ್ನ ಪಾದಧೂಳಿ ಧಾರಣೆ ಮಾಡ್ತೀವೋ ಅಂತಂದಾಗ, ಅಯ್ಯೋ ಇವ್ರಿಗೆ ಧೂಳಿ ಬೇಕಲ್ಲ ಇರುತ್ತರಲಿ ಅಂತ ಹೇಳಿ ತಾನೇ ಧೂಳಿಯ ಆಕಾರದಲ್ಲಿ ತನ್ನ ಪಾದದಿಂದ ಹೊರಟು, ದೇವರ ಪಾದ ಧೂಳಿ ಅಂದ್ರೆ ದೇವರೇ, ಆ ರೇಣುಗಳ ಆಕಾರದಲ್ಲಿ ತಾನೇ ಹೊರಟು ನಮ್ಮ ತಲೆ ಮೇಲೆ ಕೊಡ್ತಾನಂತೆ. ಇದು ರಹಸ್ಯ ಹೇಳ್ತಾ ಇದ್ದಾರೆ. ವಾಸುದೇವನ ಚರಣ ಸರಸಿದ ಧೂಳಿ ಶಿರಸಿನಲ್ಲಿ ಸೂಸುವುದು. ಯಾರಾದರೂ ಅನುಸಂಧಾನ ಕೊಡುವಾಗ ಸ್ವಾಮಿಯೇ ಆ ಆಕಾರದಲ್ಲಿ ಬಂದು ನನ್ನ ಶಿರಸ್ಸಲ್ಲಿ ಕೂಡತಾ ಇದ್ದಾನೆ ಎಂಬುದು ಚಿಂತನೆ ಮಾಡುತ್ತಾರೋ ಅವರಿಗೆ ಅದ್ಭುತವಾದ ಜ್ಞಾನ ಗಂಗೆ ಹರಿಯುತ್ತೆ. ಇನ್ನು ಹೇಳ್ತಾರೆ ಅಂಥವರೇನು ಹೇಳ್ತಾರೆ, ಸುಮನಸಾರಾರಿ ಸಮಾನನು ಕಾಣು. ಅಂದರೆ ದೇವತಾ ಸಮಾನನಾಗ್ಬಿಡ್ತಾನೆ, ದೇವತಾ ಸನ್ನಿಧಾನ ಬರುತ್ತೆ ಅವನಲ್ಲಿ. ವಾಸವಾಗುವ ಮೀಸಲ ಪದವಿ, ಒಳ್ಳೆ ಪದವಿಯನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡುತ್ತಾನೆ. ಪದ ಇಲ್ಲದವರಿಗೆ ಒಳ್ಳೆ ಸ್ವಚ್ಛ ಕೊಡುತ್ತಾನೆ, ಪದ ಯೋಗ್ಯರಾದವರಿಗೆ ಪದವಿಯನ್ನು ಕೊಡುತ್ತಾನೆ. ಇನ್ನ ದೋಷವರ್ಜಿತ ರಾಧ ದಾಸರನನುಸರಿಸಿ ರಾಶಿ ಗುಣದಲ್ಲಿ ಲೇಸನಾಗಿ ವಾಸಿ ಪಂಥವ ಬಿಟ್ಟು ವ್ಯಾಸರಕಿಯ ಮನ ಬೀಸಿ ಬಿಸಾಟು ಸಂತೋಷದಲ್ಲಿ. ಇಲ್ಲಿ ಹೇಳ್ತಾರೆ ದೋಷವರ್ಜಿತರಾದ ದಾಸರನನುಸರಿಸಿ, ಈ ಧ್ಯಾನಾದಿಗಳು ಮಾಡಬೇಕಾದರೆ, ಈ ಸಾಧನೆ ಮಾಡಬೇಕಾದರೆ ಯಾರನ್ನು ಅನುಸರಿಸಬೇಕು ಅಂದರೆ ದೋಷರಹಿತರಾದಂಥ ದಾಸರನ್ನು ಅನುಸರಿಸಬೇಕು ಅಂದರೆ ಜ್ಞಾನಿಗಳಾದವರು. ಅನುಸರಿಸೋದು ಅಂದರೆ ಏನು? ಅವರನ್ನು ನಾವು ಚಿಂತನೆ ಮಾಡಿ ಅವರು ಎದುರಿಗಿದ್ದವರಾದರೆ ಸೇವಾ ಮಾಡುವುದು, ಇಲ್ಲ ಮಹಾನುಭಾವರ ಸ್ಮರಣೆ ಮಾಡಿದರೆ ಅವರು ಹೇಳಿಕೊಟ್ಟ ಮಾರ್ಗದಲ್ಲಿ ಹೋಗುವುದೇ ಅನುಸರಿಸುವುದು. ಅನುಸರಿಸುವುದು ಅಂದರೆ ಹಿಂದೆ ಹೋಗ್ತಾ ಇರೋದಂತಲ್ಲ, ಅವರು ಹೇಗಿರಬೇಕು ಅಂತ ಹೇಳಿರ್ತಾರೆ ಆ ಥರ ನಾವು ಇರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ರಾಶಿ ಗುಣದಲ್ಲಿ ಲೇಸನಾಗಿ, ಅದರಿಂದ ಏನಾಗುತ್ತೆ, ದೊಡ್ಡವರ ಅನುಗ್ರಹ ಆದರೆ ರಾಶಿ ಗುಣ ನಮ್ಮಲ್ಲಿ ಬರುತ್ತೆ. ಯಶಿರತ್ಯ ರಾಶಿಯಲ್ಲಿ ಅಂದರೆ 30 ಭಾಗದ ಧರ್ಮಗಳು ನಮ್ಮಲ್ಲಿ ಮೂಡಿ ಬರುತ್ತೆ. ರಾಶಿ ಗುಣದಲ್ಲಿ ಲೇಸನಾಗಿ ವಾಸೆ ಪಂಥವ ಬಿಟ್ಟು, ವಾಸೆಪಂಥ, ವಾಸೆಪಂಥ ಅಂದರೆ ಹಿಂದಿನ ಹಳೆಯ ಮನದ ಏನೋ ವಿಶೇಷವಾದ ಸಂಸ್ಕಾರಗಳು, ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅದು ಇದು. ಇನ್ನು ವಾಸೆ ಪಂಥ ಅಂತ ಹೇಳಿದರೆ ದುಷ್ಟವಾದ ಪಂಥ, ದೇವರೇ ನಾನು ನಾನೇ ದೇವರು ಈ ಥರ ಈ ದುಷ್ಟ ಮಾರ್ಗಗಳು ಬಿಟ್ಟು ವ್ಯಾಸ ಇನ್ನೊಂದು ವಿಶೇಷವಾದದ್ದು, ವ್ಯಾಸರಕಿಯ ಮನ ಬೀಸಿ ಬಿಸಾಡು ಸಂತೋಷದಲ್ಲಿ. ನಾವು ಏನೇ ಸಾಧನೆ ಮಾಡಲಿಕ್ಕೆ ಹೋದರೆ ಕೂಡಲೇ ನಮ್ಮ ಹಿಂದೆ ನಾನಿದ್ದೇನೆ ಅಂತ ಬರುವುದು ಯಾವುದು ಹೇಳಿ? ಬೇಸರ. ಸ್ವಲ್ಪ ಹೊತ್ತು ಕೊಟ್ಟರೆ ಸಾಕಪ್ಪ, ಸ್ವಲ್ಪ ಚಿಂತನೆ ಮಾಡಿದರೆ ಸಾಕಪ್ಪ, ಈ ಸಾಕಪ್ಪ ಅಂತಲೇ ಬರ್ತಾ ಇರುತ್ತೆ. ಮತ್ತೆ ಸಾಕಪ್ಪ ಅಂತಂದ ಮೇಲೆ ಮಾಡೋ ಕೆಲಸ ಏನಿಲ್ಲ, ಸುಮ್ಮನೆ ಮಲ್ಕೊಂಡು ಇಡ್ತೇವೆ ಅಲ್ಲಿ. ಹೌದಾ? ಆ ದೇವರ ಚಿಂತನೆ ಮಾಡೋ ಕಾಲಕ್ಕೆ ಮಾತ್ರ ಮನಸ್ಸಿಗೆ ಅದು ಹಿಡಿಸಲ್ಲ, ಬೇಡ 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 ಅನ್ನಿಸ್ತಾ ಇರುತ್ತೆ, ಸಾಕು. ಅದಕ್ಕೆ ಹೇಳ್ತಾರೆ ವ್ಯಾಸರ ಪಿಯ ಮನ ಬೀಸಿ ಬಿಸಾಡು ಸಂತೋಷದಲ್ಲಿ. ಅಂದರೆ ಅರ್ಥ, ಈ ಮನಸ್ಸಿಗೆ ಈ ಚಿಂತನಾದಿಗಳು ಮಾಡುವಾಗ ಬೇಸರ ಬರ್ತಾ ಇದೆ, ಏ ಸಾಕು ಎತ್ತು. ಯಾಕೆ? ಸಂತೋಷ ಬರ್ತಾ ಇಲ್ಲ, ಅದಕ್ಕೆ ಸುಖ ಬರ್ತಾ ಇಲ್ಲ. ಅದು ಸುಖ ಬಂದ್ರೆ ತಾನೇ ಕೊಡುತ್ತೆ, ನಾವೇ ಹೇಳಬೇಕಾಗಿಲ್ಲ, ಇಲ್ಲೇ ಕೊಡೋಣ ಇಲ್ಲೇ ಕೊಡೋಣ ಮನಸ್ಸು ಬರುತ್ತೆ. ಆದರೆ ಬರ್ತಾ ಇಲ್ಲ ಆದ್ದರಿಂದ ಹಾಗೆ, ಅಂದರೆ ನಾವು ಮಾಡುವ ಸಾಧನೆಯಲ್ಲಿ ಸಂತೋಷ ಬರ್ತಾ ಇಲ್ಲ ಅಂದ್ರೆ ಎಲ್ಲೋ ಫಾಲ್ಟ್ ಇದೆ ಅಂತ ಅರ್ಥ. ಸರಿಯಾಗಿ ಮಾಡ್ತಾ ಇಲ್ಲ, ಮಾಡಿದರೆ ಸಂತೋಷ ಬರಲೇಬೇಕು. ಹಾಗಾದರೆ ಗುರುಗಳನ್ನು ಅನುಸರಿಸಿ ನನ್ನಲ್ಲಿ ಲೋಪ ಎಲ್ಲಿದೆ ತಿಳ್ಕೊಂಡು ಚೆನ್ನಾಗಿ ಸಾಧನೆ ಮಾಡುತ್ತಾ ಬಂದರೆ ಸಂತೋಷ ಬರುತ್ತಾ ಬರುತ್ತಂತೆ. ಚೂರು 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 ಮಾಡುತ್ತಾ ಇದ್ರೆ ಒಳಗಿನ ಖುಷಿ ಆಗ್ತಾ ಬರುತ್ತೆ, ಅವಾಗ ಮನಸ್ಸು ಹಾಗೇ ಕೊಡುತ್ತೆ. ಸಂತೋಷ ಕೊಡ್ತೀರಾ? ಕೊಡ್ತೀನಿ ಅಂತ ಮನಸ್ಸಲ್ಲೇ ಕೊಡುತ್ತೆ. ಅದಕ್ಕೆ ಹೇಳ್ತಾರೆ ವ್ಯಾಸರಕಿಯ ಮನ ಬೀಸಿ ಬಿಸಾಟು, ಸುಮ್ಮನೆ ಹೋಗಲ್ಲದು, ಸಂತೋಷದಲ್ಲಿ ಸಾಸಿರ ನಾಮ ಸಾಸಿರ ನಾಮ ವಿಜಯ ವಿಠಲನ್ನ ಆಕಾಶ ಹೃದಯದಲ್ಲಿ ನಿಲ್ಲಿಸಿ ನೀ ನಮಿಸು. ಸಾಸಿರ ನಾಮ ವಿಜಯ ವಿಠಲ ಏನಿದ್ದಾನೆ ಭಗವಂತ, ಆತನನ್ನ ಹೃದಯಾಕಾಶದಲ್ಲಿ ನಿಲ್ಲಿಸಿ ನೀ ನಮಸ್ಕಾರ ಮಾಡಯ್ಯ. ಅಂದರೆ ಈ ಸಾವಿರ ರೂಪಗಳು ಯಾಕೆ ಸಾಸಿರ ನಾಮ ಅಂತ ಯಾಕೆ ಹೇಳಿದರು? ನಮ್ಮಲ್ಲಿ 72,000 ನಾಡಿಗಳು, ಆ 72,000 ನಾಡಿಗಳಿಗೆ ಬುಡ 1,000 ನಾಡಿಗಳು, 1,000 ನಾಡಿಗಳಿಗೆ ಬುಡ 100 ನಾಡಿಗಳು, 100ಕ್ಕೆ ಬುಡ 10, 10ಕ್ಕೆ 1, ಹೀಗೆ ಆಗ್ತಾ ಬಂತು. ಅದರಲ್ಲಿ 1,000 ನಾಡಿಗಳಲ್ಲಿ ಭಗವಂತನ 1,000 ರೂಪಗಳು ನಿಂತಿವೆ. ಈ 1,000 ರೂಪಗಳು 1,000 ನಾಡಿಗಳನ್ನು ಚೆನ್ನಾಗಿ ಆಕ್ಟಿವೇಟ್ ಮಾಡುತ್ತೆ. ಅವಾಗೆ ನಮ್ಮ ಇಂದ್ರಿಯಗಳೆಲ್ಲ ಭಗವಂತನ ಕಡೆಯೇ ಹೋಗಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಹೃದಯದಲ್ಲಿರುವ ಭಗವಂತ, ಅವನೊಳಗೆ ಈ 1,000 ರೂಪಗಳು ಇವೆ. ರಹಸ್ಯ ಹೇಳಿಕೊಡ್ತಾ ಇದ್ದಾರೆ ಅಂದರೆ ಈ ವಿಶ್ವ ವಷಟ್ಕಾರ, ಹೌದಾ, ವಿಶ್ವ ವಿಷ್ಣು ವಷಟ್ಕಾರ, ಕೊನೆಗೆ ಏನು ಸರ್ವಪ್ರಹರಣಾಯುಧ ಎಂಬವರೆಗೂ 1,000 ರೂಪಗಳು. ನಾನೇನು ಮಾಡಿದೆ ನಿಮಗೆ, 1,000 ರೂಪಗಳ ಸಕ್ಕರೆ ಗೊಂಬೆ ಕೊಟ್ಟೆ. ಎಲ್ಲ ಅಂಟಿನಿಂದ ಅಂಟಿಸಿ ಅಂಟಿಸಿ ಒಂದು ನಾರಾಯಣ ರೂಪ ತಯಾರು ಮಾಡಿ ಎಂದೆ. ಮೇಲ್ನೋಟಕ್ಕೆ ಏನಾಯ್ತದು? ನಾರಾಯಣ ರೂಪ. ಒಳಗೆಲ್ಲ 1,000 ರೂಪಗಳು. ಅಂಥವ ನಿಮ್ಮ ಹೃದಯದಲ್ಲಿರುವ ಸ್ವಾಮಿ. ಇವನೊಳಗಿರುವ 1,000 ರೂಪಗಳು ಹೇಗಿರುತ್ತೆ ಅಂದ್ರೆ, ನನ್ನ 1,000 ನಾಡಿಗಳಲ್ಲಿ ನಿಂತ ರೂಪಗಳು ಒಂದು ಚಿಂತನೆ ಮಾಡುತ್ತಾ, ಒಂದೊಂದು ಸಲ ಭಗವಂತನ ಚಿಂತನೆ ಮಾಡಿದಾಗೆಲ್ಲ ಆ ಭಗವದ್ ರೂಪದಿಂದ 1,000 ರೂಪಗಳು ಹೊರಟು ನಾಡಿಗಳಲ್ಲಿ ಸೇರಿ ನಾಡಿಗಳನ್ನ ಪ್ರಕಂಪನ ಮಾಡ್ತಾ 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 ಬರುತ್ತೆ. ಅವಾಗ ಇಡೀ ನಾಡಿಗಳಿಂದ ಇಂದ್ರಿಯಗಳೆಲ್ಲ ವಿಶೇಷವಾಗಿ ಭಗವಂತನ ಕಡೆಗೆ ಹೋಗ್ತಾ ಬರುತ್ತೆ. ಇದು ಒಳಗಿನ ರಹಸ್ಯ. ಯಾಕಂದ್ರೆ ಒಂದೊಂದು ಸಲ 1,000 ನಾಮ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಹೃದಯದಲ್ಲಿ ಮೂರ್ತಿಯನ್ನು ನಿಲ್ಲಿಸಿ 1,000 ನಾಮ ಒಂದೊಂದು ಸಲ ಹೇಳಿ ಎಂದು. ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾಮ. ನೋಡಿ, ರಾಮ ಅಂತ ಹೇಳಿದ್ರೆ ಅಷ್ಟೇ ಫಲ. ಆದರೆ ಈ ರಾಮನಾಮದಲ್ಲಿ 1,000 ನಾಮಗಳು ಅಡಗಿವೆ ಅಂತ ತಿಳಿದು ರಾಮನಾಮ ಉಚ್ಚಾರ ಮಾಡುವಾಗ, ಅಂದರೆ 1,000 ಭಗವದ್ ರೂಪಗಳು, 1,000 ನಾಮಗಳು, 1,000 ನಾಮ ಉಚ್ಚಾರ ಮಾಡಿದಾಗ 1,000 ಭಗವದ್ ರೂಪಗಳು ಹೊರಡುತ್ತೆ, 1,000 ನಾಮದ ಭಗವದ್ ರೂಪಗಳ ಪೂಜೆ ಆಗುತ್ತೆ. ಆದರೆ ರಾಮ ಅಂತ ಹೇಳಿದರೆ ಆ ರಾಮ ಎಂಬ ಶಬ್ದದಲ್ಲೇ 1,000 ಭಗವದ್ ರೂಪಗಳು ಕೂತಿವೆ. ಉಚ್ಚಾರ ಮಾಡಿದರೆ 1,000 ಭಗವದ್ ರೂಪಗಳ ಪೂಜೆಯೂ ಆಗಿಬಿಡುತ್ತೆ. ಸಹಸ್ರನಾಮ ಇಡೀ ಒಂದು ಸಲ ಹೇಳೋದು ಒಂದೇ. ಇಡೀ ಸಹಸ್ರನಾಮವನ್ನ ರಾಮನಾಮದಲ್ಲಿ ಇದೆ ಅಂತ ತಿಳಿದು ರಾಮನಾಮ ಒಮ್ಮೆ ಉಚ್ಚಾರ ಮಾಡುವುದು ಒಂದೇ. ಪ್ರೊವೈಡೆಡ್ ರಾಮನಾಮ ಉಚ್ಚಾರ ಮಾಡುವಾಗ ಸಹಸ್ರನಾಮ ಇದರೊಳಗಿದೆ ಅಂತ ತಲೆಯಲ್ಲಿ ಗಟ್ಟಿಯಾಗಿ ಕೂತಿರಬೇಕಷ್ಟೆ. ಹಾಗಾದರೆ ಹೃದಯದಲ್ಲಿ ಆ ಭಗವದ್ ರೂಪವನ್ನು, ಅದು ರಾಮನೇ ಅಂತಲ್ಲ, ಪ್ರತಿಯೊಂದು ಆತನ ಲಕ್ಷಣವೇ ಅಂತಹದ್ದು. ಏನದು? ಆತನ ಅನಂತ ರೂಪಗಳಿದ್ದರೆ, ಅನಂತ ನಾಮಗಳಿದ್ದರೆ, ಆತನ ನಾಮಕ್ಕೂ ಆತನಿಗೂ ಭೇದವಿಲ್ಲ ಅಂತ ಕಾಲಕ್ಕೆ, ಆತನ 1,000 ನಾಮಗಳಿದ್ದರೆ ಒಂದು ನಾಮ ಹೊರತೆಗೆದರೆ ಅದರಲ್ಲಿ ಮಿಕ್ಕ ನಾಮಗಳೆಲ್ಲ ಇರಲೇಬೇಕಲ್ಲ. ಆತನ ಅನಂತ ರೂಪಗಳಿದ್ದರೆ ಅದರಲ್ಲಿ ಒಂದು ರೂಪ ಹೊರತೆಗೆದರೆ ಆ ರೂಪದಲ್ಲಿ ಮಿಕ್ಕ ರೂಪಗಳೆಲ್ಲ ಇರಬೇಕಾ? ಹಾಗೆಯೇ ಒಂದು ನಾಮದಲ್ಲಿ ಅನಂತ ರೂಪಗಳು ನಾಮಗಳು ಅಲ್ಲಿ ಸೇರಿವೆ. ಆ ರೀತಿಯಲ್ಲಿ ಹೃದಯದಲ್ಲಿರುವ ಮೂರ್ತಿ, ಯಾವ ಮೂರ್ತಿಯನ್ನು ಇಟ್ಟುಕೊಳ್ತೀರೋ ಆತನ ನಾಮ ಉಚ್ಚಾರ ಮಾಡುವಾಗ ಈ ನಾಮದಲ್ಲೇ 1,000 ನಾಮಗಳು ಅಡಗಿವೆ ಅಂತ ತಿಳಿದು ಆ ನಾಮ ಒಂದೊಂದು ಸಲ ಉಚ್ಚಾರ ಮಾಡಿದಾಗ, ಆ ನಾಮ ಉಚ್ಚಾರ ಮಾಡಿದಾಗೆಲ್ಲ 1,000 ರೂಪಗಳು ಎದ್ದು ನಿಮ್ಮ ನಾಡಿಗಳಲ್ಲಿ ಸೇರಿ ಎಲ್ಲಾ ನಾಡಿಗಳನ್ನ ಚೆನ್ನಾಗಿ ಶುದ್ಧಿ ಮಾಡಿ ಭಗವಂತನ ಕಡೆಗೆ ಇಂದ್ರಿಯಗಳು ಹೋಗುವಂತೆ ಮಾಡುತ್ತೆ. ಇದು ವಿಜಯದಾಸರು ಹೇಳಿರುವಂಥ ಸಾಸಿರ ನಾಮ ವಿಜಯ ವಿಠಲನ್ನ ಆಕಾಶ ಹೃದಯದಿಂದ, ಹೃದಯ ಆಕಾಶದಿ ನಿಲ್ಲಿಸಿ ನೀ ನಮಿಸು. ಇನ್ನೊಂದು ಹೇಳ್ತಾರೆ, ಪಂಚಭೂತದ ಪ್ರಪಂಚವ ನಡೆದು ಪಂಚೇಂದ್ರಿಯಂಗಳೆಂಬ ಪಂಚವಂಚನೆಯ ತೊರೆದು ಪಂಚಭೇದ ತಿಳಿದು ಹೇಳ್ತಾರೆ. ಪಂಚಭೂತದ ಪ್ರಪಂಚವ ನಡೆದು, ಐದು ಭೂತಗಳಿಂದ ತಯಾರಾದ ಈ ಪ್ರಪಂಚ, ಯದ್ಯಪಿ ನಾವು ಈ ಪ್ರಪಂಚದ ಕಡೆ ನೋಡೋದು ಯಾಕೆ, ಸುಖ ಸಿಗುತ್ತೆ. ಆ ಪಂಚಭೂತಗಳಿಂದ ತಯಾರಾದ ಈ ಪ್ರಪಂಚದಲ್ಲಿ ಸುಖ ಅವುಗಳಿಂದ ಸಿಗಲ್ಲ. ಅಲ್ಲಿ ದೇವರಿದ್ದು ಅದನ್ನು ನೆಪ ಮಾಡಿ ದೇವರೇ ಸುಖ ಪಡುತ್ತಾರೆ. ಇದು ಸತ್ಯವಾದ ವಿಚಾರ. ಅದಕ್ಕೆ ಪಂಚಭೂತದ ಪ್ರಪಂಚದ ನಳಿನು ಚೆನ್ನಾಗಿ ವಿಮರ್ಶೆ ಮಾಡಿ ಮಾಡಿ ಇದು ಯಾವುದು ಸುಖ ಕೊಡ್ತಾ ಇಲ್ಲ, ಇದು ಯಾವುದು ಸುಖ ಕೊಡ್ತಾ ಇಲ್ಲ ಅಂತ ಚೆನ್ನಾಗಿ ಮನಸ್ಸಿಗೆ ತಿದ್ದಿ ಹೇಳ್ತಾ ಹೇಳ್ತಾ ಬಂದಾಗ ಮನಸ್ಸು ಒಮ್ಮೆ ಕೇಳುತ್ತೆ, ಹೌದಾ ಸುಮ್ಮನೆ ಯಾಕೆ ಹೋಗ್ಲಲ್ಲಿಗೆ, ಆದರೆ ಬೇಡಲ್ವಾ ಅಂತ ಕೊಡುತ್ತದೆ. ಅವಾಗ ಪಂಚೇಂದ್ರಿಯಗಳೆಂಬ ವಂಚನೆಯ ತೊರೆದು, ಐದು ಇಂದ್ರಿಯಗಳ ವಂಚನೆ ಅಂತೆ ಅರ್ಥ. ನೀವೇ ಹೇಳಿ, ಪಂಚೇಂದ್ರಿಯಗಳೆಂಬ ವಂಚನೆಯ ತೊರೆದು, ವಂಚನ ಮೋಸ. ದಾಸರು ನಮ್ಮ ಶ್ರೀಪಾದರಾಜ ಹೇಳ್ತಾರೆ, ಮೋಸವಾಯಿತು ಆಗುದಾಗಲಿ ಶ್ರೀಶ ನೀ ಕೈ ಹಿಡಿದು ರಕ್ಷಿಸು. ಇದೇ ಹೇಳ್ತಾಳೆ ಯಾರು, ದೇವಹೂತಿ ದೇವಿ ಕಪಿರ್ನಾಮದ ಭಗವಂತನಿಗೆ ವಂಚನೆ ಆಯಿತು, ಮೋಸ ಆಯಿತು ಇಷ್ಟು ಕಾಲ, ಅದೇ ಉದ್ಧಾರ ಮಾಡು. ಏನು ಮೋಸ ಕಂಡ್ರು ಅಂದ್ರೆ ಹೇಳ್ತಾರೆ ಹೇಳ್ತಾರೆ ನಿರ್ವಿಣ್ಣಾಂ ಅತಿತರಾಂ ಅಸದಿಂದ್ರಿಯ ತರ್ಪಣ. ಈ ಇಂದ್ರಿಯಗಳನ್ನ ತೃಪ್ತಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟು ಪಟ್ಟು ಸುಸ್ತಾಗಿದ್ದೇನೆ ಹರಿಯೇ. ಅದೇನಮ್ಮ ಎಲ್ಲರೂ ಇಂದ್ರಿಯದಿಂದ ಸುಖ ಪಡಲಿಕ್ಕೆ ಪ್ರಯತ್ನ ಪಟ್ಟು ಆನಂದವಾಗಿರ್ತಾರೆ, ನೀ ಸುಸ್ತೆ ಯಾಕಾಗಿ ಅಂದರೆ ಮೋಸ ಆಯ್ತಪ್ಪ. ಏನು ಪದಾರ್ಥಗಳು ಸುಖ ಕೊಡಲ್ಲ, ಪದಾರ್ಥ ನೆಪ ಮಾಡಿ ನೀ ಸುಖ ಕೊಡ್ತೀಯ, ವ್ಯಕ್ತಿಗಳು ಸುಖ ಕೊಡಲ್ಲ ವ್ಯಕ್ತಿಗಳ ನೆಪ ಮಾಡಿ ನೀನೇ ಸುಖ ಕೊಡ್ತೀಯ, ಇದು ತಿಳ್ಕೊಂಡಿಲ್ಲ. ಪದಾರ್ಥಗಳು ವ್ಯಕ್ತಿಗಳೇ ಸುಖ ಕೊಡ್ತಾರೆ ಸುಖ ಕೊಡ್ತಾರೆ ಅಂತ ಮನೆ ತುಂಬ ಪದಾರ್ಥಗಳು ಮನೆ ತುಂಬ ವ್ಯಕ್ತಿಗಳನ್ನು ಸೇರಿಸಲಿಕ್ಕೆ ಇಡೀ ಜೀವನ ಪ್ರಯತ್ನ ಪಟ್ಟೆ, ಸುಖ ಕೊಡುವ ನಿನ್ನನ್ನು ಸಂಗ್ರಹ ಮಾಡಲಿಕ್ಕೆ ನಾನು ಪ್ರಯತ್ನ ಪಡಲಿಲ್ಲ, ಮೋಸ ಆಯಿತು ಹರಿಯೇ. ಮೋಸ ಅಂದ್ರೆ ಸುಖ ಕೊಡೋದೊಬ್ಬರು, ನಾವು ತಿಳ್ಕೊಂಡದ್ದು ಇನ್ನೊಬ್ಬರನ್ನ, ಅಲ್ಲಿ ಸುಖವೇ ಸಿಗ್ತಾ ಇಲ್ಲ, ಮೋಸ ಅಲ್ವಾ. ಆ ಇದೆ ಇಂದ್ರಿಯಗಳನ್ನ ತಪ್ಪಾಗಿ ತಿಳಿದು ಸುಖ ಕೊಡುತ್ತೆ ಅಂತ ತಿಳಿದು ಅದಕ್ಕೆ ಹೂವಿನ ಹಾರ ಹಾಕ್ಲಿಕ್ಕೆ ಹೋದದ್ದು. ಅದು ಹೇಳ್ತಾರೆ ಪಂಚೇಂದ್ರಿಯಗಳೆಂಬ ವಂಚನೆಯ ತೊರೆದು, ವಂಚನೆ ಆಗ್ತಾ ಇದೆ. ವಂಚನ ಅಂದ್ರೆ ಆ ದೇವರು ಸುಖ ಕೊಡ್ತಾ ಇರುವ ದೇವರು ಕಾಣತಾ ಇಲ್ಲ, ಸುಖ ಕೊಡದೇ ಇರುವ ಇಂದ್ರಿಯಗಳು ಪದಾರ್ಥಗಳು ಕಾಣುತ್ತಾ ಇದೆ, ಅದೇ ಸುಖ ಕೊಡುತ್ತೆ ಅಂತ ಅದರ ಹಿಂದೆ ಬೀಳ್ತಾ ಇದೆ. ಹೌದಾ ಅಲ್ಲ ಹೇಳಿ. ಇಡೀ ಜೀವನ ದುಡ್ಡಿಗಾಗಿ ದುಡಿದು ದುಡಿದು ಸತತ್ತು, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ದುಡ್ಡು ದುಡ್ಡು ದುಡ್ಡು. ಯಾಕೆ ದುಡ್ಡು? ಸುಖವಾಗಿರ್ಬೇಕು, ಮನೆ ಫ್ರಿಜ್ಜು ಟಿವಿ ಕಾರು ಅದು ಇದು ಪದಾರ್ಥಗಳು ಎಲ್ಲ, ಹೌದಾ? ಇದು ಎಲ್ಲರ ಮನಸ್ಸಲ್ಲಿರೋದೆ. ಆದರೆ ಚೆನ್ನಾಗಿದೆ ಅಯ್ಯ, ಯಾರು ಸುಖ ಬೇಡ ಅಂದ್ರು, ಸುಖ ಯಾರು ಕೊಡ್ತಾರೋ ಅವರಿಂದ ಪಡೆದು ಸುಖವಾಗಿರಿ. ಯಾವುದು ಸುಖ ಕೊಡ್ತಾ ಇಲ್ಲವೋ ಅದನ್ನು ಸುಟ್ಟು ಬೀಳ್ತಾ ಇದ್ದೀರಲ್ಲ ಸುಖ ಕೊಡುತ್ತೆ ಅಂತ, ತಪ್ಪಲ್ವೇ? ಹಾಗಾದ್ರೆ ಸುಖ ಕೊಡೋದೇ ಬಿಟ್ಬಿಡ್ಬೇಕಾ ಅಂತ ಹೇಳ್ತಾರೆ. ಆ ಪದಾರ್ಥಗಳನ್ನ ತಗೊಂಡು ಇಂದ್ರಿಯಗಳ ಮೂಲಕ ಸುಖ ಪಡುವಾಗ ಪದಾರ್ಥಗಳಲ್ಲಿ ಇಂದ್ರಿಯಗಳಲ್ಲಿ ಇದ್ದು ಸುಖ ಕೊಡುವವ ದೇವರೇ ಎಂಬ ಎಚ್ಚರದಿಂದ ಸುಖ ಪಡಿ. ಅವಾಗ ಈ ಮೋಸ ಹೋಗ್ಬಿಡುತ್ತೆ. ಯಾರೂ ಬೇಡ ಅಂದಿಲ್ಲ ಸುಖ ಪಡೋದು, ನಾಳದ್ದು ಬೆಳಿಗ್ಗೆ ಊಟ ಮಾಡಬೇಕಲ್ಲ, ಯಾರು ಬೇಡ ಅಂತಾರೆ? ಚೆನ್ನಾಗಿ ಊಟ ಮಾಡಿ, ಏನು ಬೇಕಾದ್ರೂ ಹಾಕೊಂಡು ಮಾಡಿ, ಮಾಡೋ ಕಾಲಕ್ಕೆ ಎಚ್ಚರ ಇರಲಿ. ಈ ಪದಾರ್ಥಗಳೇ ಸುಖ ಕೊಡತಾ ಇಲ್ಲ, ಪದಾರ್ಥ ನೆಪ ಮಾಡಿ ಒಳಗೆ ದೇವರು ಸುಖ ಕೊಡತಾ ಇದ್ದಾನೆ, ಅದು ಇಲ್ಲವಾ ನೋಡಿ. ಪಕ್ಕದವರೇನು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ, ಏನು ತಲೆ ಕೂಡ ಎತ್ತಾ ಇಲ್ಲ, ಸರಸರ ಸರನೆ ಊಟ ಮಾಡ್ತಾ ಇದ್ದಾರೆ. ನಮಗ ಹೋಗ್ತಾನೆ ಇಲ್ಲ, ಯಾಕೆ? ಕಳಸೋನು ಕಳಿಸ್ತಾ ಇಲ್ಲ. ನಾಲಿಗೆಯಲ್ಲಿದ್ದು ರುಚಿ ಕೊಟ್ಟು ಒಳಗೆ ಕಳಿಸಬೇಕಾದಾಗ ಕಳಿಸ್ತಾ ಇಲ್ಲ. ಅವಾಗ ಎಲ್ಲೆಲ್ಲಿ ಸ್ಟ್ರೈಕ್ ಮಾಡಿದ್ರೆ ಅಲ್ಲಲ್ಲಿ ನಿಂತೋಗುತ್ತೆ, ನಾಲಿಗೆನೋ ರುಚಿ ಇರುತ್ತೆ, ಒಳಗೆ ಗ್ಯಾಸ್ ತುಂಬಿಡ್ತಾನೆ. ವಾಸುದೇವ ಅವಕಾಶ ಪ್ರದನಾಗಿಲ್ಲ, ಅಬ್ಸ್ಟ್ರಕ್ಷನ್ ಗ್ಯಾಸ್ ಹುಟ್ಟಿಸಿದ್ದಾನೆ, ಹೊಟ್ಟೆಯಲ್ಲಿ ಹೋಗೋದೇ ಇಲ್ಲ, ಸಂಕಟ ಸಂಕಟ ವಾಂತಿ ಬಂದಂಗೆ ಆಗ್ತಾ ಇರುತ್ತೆ. ನಾಲಿಗೆ ಏನೋ ರುಚಿ, ಒಳಗೆ ಹಸಿವೆ, ಹೋಗ್ತಾ ಇಲ್ಲ. ಅವ ಕಳಿಸಿದರೆ ಉಂಟು, ಇಲ್ಲದ್ರೆ ಇಲ್ಲ. ನಾಲಿಗೆ ರುಚಿ ತೆಗೆದ, ಪಕ್ಕದವರು ಚೆನ್ನಾಗಿರುತ್ತೆ, ನಮಗೆ ಕಸ ತಿಂದಂತೆ ಇರುತ್ತೆ, ಇದು ಹೋಗ್ತಾ ಇರುತ್ತೆ. ಅದರಿಂದ ಸುಖ ಪದಾರ್ಥ ಅಲ್ಲ, ಪದಾರ್ಥದಲ್ಲಿರುವ ಇಂದ್ರಿಯದಲ್ಲಿರುವ ದೇವರು ಕೊಡೋದು, ಇದು ತಿಳ್ಕೊಂಡಿರ್ತೀವಿ ನೋಡಿ. ಆದರೆ ಮನಸ್ಸಿಗೆ ಬರಲ್ಲ. ಬರಬೇಕಾದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ, ಮೇನ್ ಪ್ರಶ್ನೆ ಅಲ್ಲಿರೋದು. ಎಷ್ಟು ಸಲ ಉಪನ್ಯಾಸ ಕೇಳಿದ್ರು ಅಲ್ಲೇ ಹೊರಡೋಗ್ತಾ ಇರುತ್ತೆ, ಪ್ರಾಕ್ಟಿಕಲ್ಲಿ ಬರಲ್ಲ. ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ಈ ಮನಸ್ಸಿನಲ್ಲಿ ಪದಾರ್ಥ ಬೇರೆ ತುಂಬಿದೆ. ನಾವು ಎಷ್ಟು ಪ್ರವಚನದ ಸಾರ ಹಾಕಿದ್ರು ಹೊರಗೆ ಓವರ್ ಫ್ಲೋ ಆಗತ್ತೆ, ಒಳಗೆ ಪದಾರ್ಥ ಕೂತಿದೆ, ಯಾವುದು ನಮ್ದೇ ಪಾಪ. ಅದಕ್ಕೆ ಈ ಮನಸ್ಸಿಗೆ ಹಿಡಿಸ್ತಾನೇ ಇಲ್ಲ, ಕೇಳಿದಷ್ಟು ಕಾಲ ಏನೋ ಆನಂದವಾಗಿರುತ್ತೆ, ಮತ್ತೆ ಹೋದ ಕೂಡಲೇ ನಮ್ಮ ಹಾಗೆ ನಮ್ದೆ. ಅದಕ್ಕೇನು ಮಾಡಬೇಕು ಅಂದ್ರೆ, ಈ ವಿಷಯ ಏನಿದೆ, ಪದಾರ್ಥ ಸುಖ ಕೊಡಲ್ಲ, ದೇವ ಕೊಡ್ತಾನೆ, ಒಳಗಿದ್ದಾನೆ, ಪದಾರ್ಥ ನೆಪ ಮಾಡಿ ಕೊಡ್ತಾನೆ, ವ್ಯಕ್ತಿಯ ನೆಪ ಮಾಡಿ ಕೊಡ್ತಾನೆ, ಇದೊಂದು ಮಂತ್ರ. ಇದನ್ನ ಸದಾ ಸದಾ ಆವರ್ತನೆ ಮಾಡ್ತಾ ಮಾಡ್ತಾ ಬಂದರೆ ಆ ಆವರ್ತನೆಯಿಂದ ನಮ್ಮ ಮನಸ್ಸಿನಲ್ಲಿರುವ ಪಾಪ ಕತ್ತರಿಸಿ ಹೋಗಿ ಈ ಮಂತ್ರ ಇಳೀತಾ 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 ಬರುತ್ತೆ. ಆವಾಗ ಒಂದು ದಿವಸ ನಮಗೇನೆ ಮನಸ್ಸಿಗೆ ತೋರ್ತಾ ಬರುತ್ತೆ, ಹೌದು ಹೌದು ಹೌದು, ಇದು ಕೊಡ್ತಾ ಇಲ್ಲ, ದೇವರೇ ಕೊಡ್ತಾ ಇದ್ದಾರೆ ಎಂಬುದು ಅನುಭವಕ್ಕೆ ಬರಲಿಕ್ಕೆ ಶುರುವಾಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ, ಇದು ವಂಚನೆಯ ತೊರೆದವನು ಇಷ್ಟೆಲ್ಲ ಕೂತಿದೆ. ಪಂಚಭೂತದ ಪ್ರಪಂಚವನಿದು, ಪಂಚೇಂದ್ರಿಯಗಳೆಂಬ ವಂಚನೆಯ ತೊರೆದು. ಇನ್ನ ಮುಂದೆ ಹೇಳ್ತಾರೆ, ಪಂಚಭೇದ ತಿಳಿದು. ಪಂಚಭೇದ ಯಾವ್ದಾದ್ರು ಜೀವ ಜೀವಕ್ಕೆ ಭೇದ, ಜೀವ ಜಡಕ್ಕೆ ಭೇದ, ಜೀವ ಪರಮಾತ್ಮನಿಗೆ ಭೇದ, ಮೂರಾಯಿತು. ಜಡ ಜಡಕ್ಕೆ ಭೇದ, ಜೀವ ಜೀವಕ್ಕೂ ಭೇದ. ಹೌದಾ? ಗೊತ್ತು ಗೊತ್ತಿಲ್ಲ ಅಂದ್ರೆ, ಗೊತ್ತಿದೆ ಅನುಭವಕ್ಕೆ ಬರ್ತಾ ಇಲ್ಲ. ಹೌದಾ ಅಲ್ವಾ? ಅದೇನ್ರಿ ಹಾಗಂತೀರ ನಮ್ಮನ್ನ? ಇಷ್ಟು ಮಾಧ್ಯರು ಹೀಗಿದ್ದೀವಿ, ಒಬ್ಬರು ಏನು ದೊಡ್ಡ ದೊಡ್ಡ ಮುದ್ರೆ ನಾನು ಎಲ್ಲ ಹಚ್ಕೊಂಡು ಹೋಗ್ತೀವಿ, ಉದ್ದಾ ಕುಂಕುಮ ಇಟ್ಕೊಂಡು ಇಷ್ಟು ಕಾಲ ತಿರುಗಾಡ್ತಾ ಇದ್ದೀವಿ, ಪಂಚಭೇದ ನನಗೆ ಗೊತ್ತಿಲ್ವಾ? ಯಾರು ಗೊತ್ತಿಲ್ಲ ಅಂದ್ರು, ಅನುಭವಕ್ಕೆ ಇಟ್ಟಾ ಇಲ್ಲ, ಅಷ್ಟೇ ವ್ಯತ್ಯಾಸ. ಯಾಕೆ? ಅದು ಅನುಭವಕ್ಕೆ ಬರಲೇಬೇಕು ಅಂಬ ಕಂಪಲ್ಷನ್ ನಮಗಿಲ್ಲ, ತಿಳಿದ್ರೆ ಸಾಕು. ಪಂಚಭೇದ ತಿಳಿ, ತಿಳಿದು ಬಿಟ್ಟು ಅಷ್ಟೇ. ಅದು ಪ್ರಾಕ್ಟಿಕಲ್ ಅಪ್ಲೈ ಆಗಬೇಕು ಅಂತ ನಮ್ಗೇನು ಯಾರೇನು ಕಂಪಲ್ಷನ್ ಹೇಳಿದ್ರ? ಪಂಚಭೇದ ನಿಮಗೆ ನಿತ್ಯ ಅನುಸಂಧಾನಕ್ಕೆ ಬಂದಿರಬೇಕು ನೋಡು ಅಂತ ಯಾರಾದರೂ ಪುಸ್ತಕಾಲಕ್ಕೆ ಹೇಳ್ಕೊಟ್ರೆ ನಿಮಗೆ ಇಲ್ಲ. ಪಂಚಭೇದ ತಿಳಿದ್ರೆ ಸಾಕು, ನಾವು ಹಾಗೆ ತಿಳ್ಕೊಂಡು ತಿಳಿದ್ರೆ ಸಾಕು. ಪ್ರವಚನಕ್ಕೆ ಬಂದಾಗೆಲ್ಲ ಆಚಾರ್ಯ ಹೇಳ್ತಾ ಇರ್ತೀವಿ, ನಿಮ್ಗೆ ಗೊತ್ತಾ ಆಚಾರ್ಯ? ತಿಳ್ಕೊಂಡು ಅನುಷ್ಠಾನಕ್ಕೆ ಬಂತ, ಅನುಷ್ಠಾನಕ್ಕೆ ಹೇಗಿರ್ತೀರ ನೋಡಿ? ಬೆಳಿಗ್ಗೆದ್ದು ಕನ್ನಡಿ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಕಾಣಿಸಿದ್ದೀರ, ನಾನು 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 ಅಂತ ನೋಡ್ತೀರ ಎಂದಾದ್ರೂ ಸರಿ. ಆ ಕನ್ನಡಿಯಲ್ಲಿ ಎದುರಿಗೆ ನಿಂತು ನೋಡಿದಾಗ ಇದು ನಾನಲ್ಲ ಇದು ನಾನಲ್ಲ ಅಂತ ಬಂತ ಆಲೋಚನೆ? ಅಪ್ಪನಾಣೆ ಬರಲ್ಲ. ಮತ್ತೆ ಜೀವ ಜಡಕ್ಕೆ ಭೇದ, ಈ ಶರೀರ ಜಡ ಒಳಗೆ ಜೀವ, ಇದಕ್ಕೆ ಭೇದ ಅಂತ ಬಾಯಿಂದ ಬರ್ತಾ ಇಲ್ಲ, ತಲೆಗೆ ಬರ್ತಾ ಇಲ್ಲ ನೋಡಿ. ಬಾಯಿಂದ ಬಂದದ್ದು ಒಳಗಿಲ್ಲ, ಅದಕ್ಕೆ ಆ ಶರೀರ ನೋಡಿ ನಾನೇ ನಾನೇ ನಾನು. ಇದು ಹೋಗ್ಬೇಕಾದ್ರೆ ಇದು ನಾನಲ್ಲ ಇದು ನಾನಲ್ಲ ಈ ಮಂತ್ರ ಜಪ ಆಗ್ಬೇಕು. ಐದು ಮಂತ್ರಗಳಿವು. ಇದನ್ನು ಸತತ ಸತತ ಚಿಂತನೆ ಮಾಡಿ ಸಿದ್ಧಿ ಪಡೆದರೆ ಹೊರತು ಮಿಕ್ಕ ಮಂತ್ರಗಳ ಸಿದ್ಧಿ ಆಗಲ್ಲ ಅಂತಾರೆ. ನಮಗೆ ಹೇಳಿಕೊಡ್ತಾ ಇಲ್ಲ ನೋಡಿ, ಅದೇ ದುರಂತ ನಮಗೆ. ಹುಡುಗಿದ್ದಾಗ್ಲಿಂದ ನೋಡಯ್ಯ ಇಷ್ಟಾದ್ರೂ ಪ್ರಾಕ್ಟೀಸ್ ಮಾಡು, ಇದು ಮಾಡು ಇದು ಮಾಡು 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 ಅಂತ ಹೇಳಿದ್ರೆ ಚೂರಿ ಹೊತ್ತಿಗೆ ಬರ್ತಾ ಇತ್ತ ಈ ನೋಡಿ ಇವಾಗ ನಿಂತಿವೋ ಇಲ್ಲೋ ಗೊತ್ತಿಲ್ಲ, 60-50 ಆಗಿ ಬಂದ್ಬಿಟ್ಟದೆಲ್ಲ ಅಲ್ವಾ, 60-70 ಎಲ್ಲ ಬಂದ್ಬಿಟ್ಟಿದೆ. ಈಗ ABCD ಕಲ್ತಂತೆ ಎಲ್ಲ ಕಲಿತಾ ಇದ್ದೀವಿ. ಹೋಗ್ಲಿ ಬಿಡಿ, ಈ ಜನ್ಮಕ್ಕೆ ಬರೋ ಜನ್ಮಕ್ಕಾದು ಚೂರು ಈ ಜನ್ಮಕ್ಕೆ ಬರಲಿ ಅಂತ ಪ್ರಯತ್ನ ಮಾಡಿ, ಬರೋ ಜನ್ಮಕ್ಕಾಗುತ್ತೆ. ಬರೋ ಜನ್ಮಕ್ಕಾಗಲಿ ಅಂತ ಈ ಜನ್ಮದಲ್ಲಿ ಇಲ್ಲ ಅಂತ ಕನ್ಫರ್ಮೇಶನ್ ಕೊಡ್ಬೇಡಿ, ಚೆನ್ನಾಗಿ ಪ್ರಯತ್ನ ಮಾಡಿ. ಅದಕ್ಕೆ ಹೇಳುತ್ತಾರೆ, ಹಾಗಾದ್ರೆ ಈ ಶರೀರ ನಾನಲ್ಲ, ನಾನಲ್ಲ ನನ್ನದಲ್ಲ, ನಾನಲ್ಲ ನನ್ನದಲ್ಲ ಮುಂದೆ ಬಾರೋದಿಲ್ಲ. ಹೌದಾ ದಾಸರ ಪದ? ಅದೇ ಚೆನ್ನಾಗಿ ಚಿಂತನೆ ಹೇಗಿರಬೇಕು, ಸೀರಿಯಸ್ನೆಸ್ ಇರಬೇಕು ನಮಗೆ. ಇದು ನನಗೆ ಇನ್ನಾದರೂ ರಕ್ತದಲ್ಲಿ ಸೇರಬೇಕು, ನನಗೆ ತಲೆಯಲ್ಲಿ ಬರಬೇಕು. ಎಷ್ಟೆಷ್ಟು ಸಲ ನನ್ನ ಶರೀರ ನೋಡ್ತೀನಿ, ನಾನು ಬೇರೆ ಇದು ಬೇರೆ ಅಂತ ಸದಾ ನನ್ನ ಮನಸ್ಸಿಗೆ ಬರಲೇಬೇಕು, ಆ ಥರ ನಾನು ಚಿಂತನೆ ಮಾಡಲೇಬೇಕು ಅಂತ ಸ್ವಲ್ಪ ಸೀರಿಯಸ್ ಆಗಿ ನಾವು ಮಾಡುತ್ತಾ ಬಂದರೆ ಅವಾಗೇನಾಗುತ್ತೆ, ವಿಶೇಷವಾದ ಚಿಂತನೆ ಬರುತ್ತೆ. ಪಂಚ ಭೇದ ತಿಳಿದು ಇಷ್ಟಿದೆ. ಮತ್ತೆ ಸುಳಾದಿ ಒತ್ತಾ ಹೋಗ್ಬಿಟ್ರೆ ಸುಮ್ಮನೆ ಪಂಚಭೇದ ತಿಳಿದು ಅಯ್ಯೋ ನನಗೆ ಗೊತ್ತು ದಾಸರಾಗಿ ಬರೆದ್ರು ಅಂತ. ಸಂಚಿತ ಪ್ರಾರಬ್ಧ ಮುಂಚಿನ ಕರ್ಮಕ್ಕೆ ಸಂಚಕಾರವ ಪಿಡಿದು ಕೊಂಚ ಮನಾಗದಳೆ. ಹೇಳ್ತಾ ಇದ್ದಾರೆ ಸಂಚಿತ ಆಗಾಮಿ ಮುಂಚಿನ ಕರ್ಮ ಆಗಾಮಿ ಪ್ರಾರಬ್ಧ. ಇದಕ್ಕೆ ಸಂಚಕಾರವ ಪಿಡಿದು ಅಂದ್ರೆ ಅದನ್ನು ಸುಟ್ಟು ಹಾಕ್ಲೇಬೇಕು. ಯಾವುದು ಹಿಂದಿನ ಕರ್ಮಗಳನ್ನು ಸುಟ್ಟು ಹಾಕಲೇಬೇಕು, ಮುಂದಿನ ಕರ್ಮಗಳನ್ನ ಅಂಟ ಆಗದಂತೆ ಮಾಡಿಕೊಳ್ಳಬೇಕು. ಇದು ಇದ್ದದ್ದನ್ನ ಕಡಿಮೆ ಮಾಡಿಕೊಂಡು ಹೊರಡಬೇಕು. ಇದು ಸಂಚಕಾರ ಬಿಡಿದು ಕೊಂಚ ಮನ ಗದಲೇ. ಈ ಕೊಂಚ ಮನ, ಕೊಂಚ ಅಂದ್ರೆ ಸ್ವಲ್ಪ, ಕೊಂಚ ಅಂದ್ರೆ ಸ್ವಲ್ಪ, ಇದು ನಮ್ಮ ಕಡೆ ಇಲ್ಲ. ಈ ಕೊಂಚ ಅಂಬುದು ಮದ್ರಾಸ್ ಕಡೆ ಇದ್ದಾರೆ, ಎಲ್ಲ ತಮಿಳ್ನಾಡು ಕಡೆ ಕನ್ನಡ ಮಾತಾಡಿದ್ರೆ ಅದನ್ನು ಕೊಂಚ ಅಂತ. ಕೊಂಚ ಆ ಕಡೆ ಈ ಕಡೆ ಅಂತ ನಾವು ಅಂತೀವಿ. ಅವರು ಆ ಪಾರ್ಶ್ವ ಈ ಪಾರ್ಶ್ವ ಇದೆಲ್ಲ ಈ ತಮಿಳ್ನಾಡಿನ ಮಾತುಗಳಾದ ಅವರೆಲ್ಲವೂ ಹಾಕ್ತಾರೆ. ವಿಜಯದಾಸರು ಅವರು ತಮಿಳ್ನಾಡವರೇನಲ್ಲ, ಎಲ್ಲ ಶಬ್ದಗಳು ಹಾಕ್ತಾ ಬರ್ತಾರೆ. ಯಾಕಂದ್ರೆ ಒಂದು ವೇಳೆ ಪಾಪ ಮದ್ರಾಸ್ ಕಡೆಯವರು ಸೋಳಾದ್ರು ನೋಡಿದ್ರೆ ಅಯ್ಯೋ ನಮ್ದು ಹಾಕಿದ್ದಾರಲ್ಲ, ನಮ್ಮ ಶಬ್ದವೂ ಬಂತಲ್ಲ ಅಂತ ಅವ್ರು ಸಂತೋಷ ಆಗ್ತಾರೆ. ಕಾಣಂತೆ ಕೊಂಚಮನ ಆಗದರು, ಅದು ಹಳೆ ಕನ್ನಡದ ಶಬ್ದ ಕೊಂಚ. ಆ ಕೊಂಚ ಮನಸ್ಸು ಚಿಕ್ಕದು ಮಾಡಿಕೋಬೇಡ. ಅಂದ್ರೆ ನಾವು ಕೊಂಚಮನ ನೋಡಿ ಏನು, ಮಿಕ್ಕ ವಿಷಯಗಳಲ್ಲಿ ಕೊಂಚಮನ ಇಲ್ಲ, ದೊಡ್ಡ ಮನವೇ ಎಲ್ಲ ಬೇಕು 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 ಅಂತ. ದೇವರ ವಿಷಯದಲ್ಲಿ ಮಾತ್ರ ಕೊಂಚಮನ ಅಂದ್ರೆ ಸಾಕಷ್ಟು ಮಾಡುತ್ತೇವೆ ಅಂತ ಬಹಳ ಬಯಲಾಗಿದೆ. ಕೊಂಚಮನ ಆಗದಲೆ ಲಂಚಗೂಳಿ. ಲಂಚಗೂಳಿ ಅಂದ್ರೆ ಲಂಚ ತಿನ್ನುವಂಥವ್ರು ಯಾವಾಗಲೂ ಗೂಳಿಯನ್ನೇ ಹೇಳ್ತಾರೆ. ಗೂಳಿ ಅಂದ್ರೆ ಯಾವಾಗ ತಿಂತ ತಿರ್ಬೋದು. ಅದರಲ್ಲಿ ಲಂಚಗೂಳಿ ಅಂತ ಹೇಳಿದ್ರೆ ಲಂಚವನ್ನೇ ತಿಂತಾ ತಿರುಗೋರು ಯಾರು, ದೇವರಂತೆ. ಲಂಚ ಗೂಳಿ ಗುಪ್ತ ವಿಜಯ ವಿಠಲ ಹರಿಯ. ಏ ದೇವರು ಹೇಗೆ ಹೋಯ್ತಾರೆ ಗುರು ಅಂದ್ರೆ ಲಂಚ ಕೊಡ್ಬೇಕಂತ ಅವನು ಲಂಚ ತಿಂತಾ ಬರುತ್ತಾರಂತೆ. ಏನು ಲಂಚ ಅಂದ್ರೆ ನೋಡಿ, ಲಂಚ ಶಬ್ದ ಅರ್ಥ ಅವರಿಗೆ ಕೊಡೋ ಸ್ಯಾಲ್ರಿ ಅಲ್ಲದೆ ಎಕ್ಸ್ಟ್ರಾ ಅಂತ, ಅಂದ್ರೆ ಲಂಚ ಅಂತ ಹೇಳ್ತಾನೆ. ಅವ್ರು ಕೊಡೋ ಸ್ಯಾಲ್ರಿ ಕೊಟ್ರೆ ಲಂಚ ಆಗತ್ತ ಆಗಲ್ಲ. ಅಂದ್ರೆ ದೇವರಿಗೆ ನಾವೇನೇನು ಕೊಡ್ತೀವಿ, ಆತ ಕೊಟ್ಟಿದ್ದೇ ಕೊಡ್ತೀವಿ ಸ್ಯಾಲ್ರಿ ತರ. ಈ ವರ್ಕರ್ಸ್ಗೆ ಅಂದ್ರೆ ಜಾಬ್ ಮಾಡುವವರಿಗೆ ಸ್ಯಾಲ್ರಿ ಇರುತ್ತೆ, 60, 70, 80 ಇರುತ್ತೆ, ತೃಪ್ತಿ ಇರಲ್ಲ. ಕೊನೆಗೆ ತಗೊಂಬ ಕಾಲಕ್ಕೆ 80, 70 ಎಷ್ಟು ಕಷ್ಟಪಡ್ತಾರೆ ಹೊರಗೆ ಅಂತ ಗೊತ್ತು. ಆ 70 ತನಕ ಕೈಗೆ ಸೇರ್ತಾ ಇದೆಯಲ್ಲ ಅನ್ನೋ ತೃಪ್ತಿ ಇರಲ್ಲ ಅಂದ್ರೆ ಅಯ್ಯೋ ಸ್ಯಾಲ್ರಿ ಇಷ್ಟೇ ಅಂದ್ಬಿಡುತ್ತೆ. 80,000 ಸ್ಯಾಲ್ರಿ ಇರುತ್ತೆ, 5,000 ಲಂಚ ಬಂದು ಕೊಳ್ಳೆ ಬರುವ ಆನಂದ 80,000 ಸ್ಯಾಲ್ರಿ ಇರುತ್ತಾ ಇರಲ್ಲ. ಹೌದಲ್ವಾ? ಅಂದ್ರೆ ಅಷ್ಟು ಸಂತೋಷ ಆಗುತ್ತೆ. ಅದಕ್ಕೆ ಹೇಳಿದ್ರು, ನಾವು ದೇವರಿಗೆ ಕೊಟ್ಟರೆ ಏನ್ ಕೊಡ್ತೀವಿ ಮಹಾ, ಎಲ್ಲ ಅವನು ಕೊಟ್ಟದ್ದೇ ಅವನಿಗೆ ಕೊಡಬೇಕು. ಕೊಡೋ ಕಾರ್ಯಕ್ರಮ ಸ್ಯಾಲ್ರಿ ತ ದೇವರಿಗೆ ಏನ್ ಟೇಸ್ಟ್ ಇರಲ್ಲ. ಏನು ಬೇಕು? ಲಂಚ ಕೊಟ್ಟರೆ ಚೆನ್ನಾಗಿರ್ತಾನಂತೆ. ಏನು ಲಂಚ ಬೇಕು ಅಂದ್ರೆ, ನಿಂದೇನಯ್ಯ ಇದು ನಂದಲ್ಲ ಅಂತ ಚೂರು ಲಂಚ ಕೊಡಿ, ಅದರಿಂದ ಬದುಕ್ತಾನಂತ ಸ್ವಾಮಿ, ಚೆನ್ನಾಗಿರ್ತಾನಂತೆ. ಲಂಚ ಕೊಡಬೇಕಂತೆ, ನಿಂದೇ ನಿಂದೇ, ನೀನೇ ಬೇಕು, ನೀನೇ ಬೇಕು, ನೀನೇ ಅಂತ ಈ ನೀನೇ ಲಂಚ ಕೊಟ್ಟರೆ ಸಾಕು ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೆ. ಹಾ, ಗುಪ್ತ ಅದಕ್ಕೆ ಒಳಗೆ ಗುಪ್ತನಾಗಿರ್ತಾನೆ ವಿಶೇಷ ವಿಜಯ ವಿಠಲ ಹರಿಯ. ಪಂಚದಶನೆಂದು ಅಂಚಿಗಂಚಿಗೆ ಭಜಿಸೋ, ಈತ ಹದಿನೈದು ಅಂತ ಚಿಂತನೆ ಮಾಡು ಅನ್ನೋದು ಪ್ರಶ್ನೆ ಇಲ್ಲ. ಏನು ಹದಿನೈದು? ಎಷ್ಟು ಕೂಡಿಸಿದ್ದಾರೆ ಗೊತ್ತಾ, ಹೇಳ್ತಾ ಇದ್ದಾರೆ ಈ ಭಗವಂತ ಎಲ್ಲಿದ್ದಾನೆ? ಲಿಂಗದೇಹದಲ್ಲೇ ಇದ್ದಾನೆ. ಲಿಂಗದೇಹದ ಕಲೆಗಳೆಷ್ಟು? ಹದಿನಾರು ಅಥವಾ ಹದಿನೈದು, ಒಂದು ಸೇರಿಸಿಕೊಂಡ್ರೆ ಹದಿನೈದು, ಹದಿನೈದು ಅಥವಾ ಹದಿನಾರು. ಈ ಹದಿನಾರು ಕಲೆಗಳಲ್ಲಿ ಹದಿನಾರು ರೂಪಗಳಿಂದ ಇದ್ದಾನೆ ಭಗವಂತ. ಗುಪ್ತನಾಗೇ ಇದ್ದಾನೆ ಒಳಗೆ ಅಂಥ ಭಗವಂತನನ್ನ ಪಂಚದಶ ಪಂಚದಶ ಅಂತ ಚಿಂತನೆ ಮಾಡಿದರೆ ಹದಿನಾರು ಕಲೆಗಳಲ್ಲಿ ಹದಿನಾರು ರೂಪಗಳಿಂದ ನಿಂತಿದ್ದಾನೆ. ಹದಿನೈದು ಕಲೆಗಳಲ್ಲಿ ಹದಿನೈದು ರೂಪಗಳಿಂದ ನಿಂತಿದ್ದಾನೆ. ನಿಂತಿದ್ದಾನೆ 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 ಏನದು ಅಂದ್ರೆ, ನಿಂತವನನ್ನ ಹೀಗಿದ್ದಾನೆ ಅಂತ ಚಿಂತನೆ ಮಾಡಿದರೆ ಆ ಹದಿನೈದು ಕಲೆಗಳನ್ನ ಚೂರು ಚೂರು ಮಾಡ್ತಾ ಬರ್ತಾನೆ. ಎಲ್ಲ ಲಿಂಗ ದೇಹ ಪುಡಿ ಪುಡಿ ಮಾಡ್ತಾ ಬರ್ತಾನೆ. ಆ ಲಿಂಗ ದೇಹದೊಳಗಿರುವ ಹದಿನೈದು ಭಗವದ್ ರೂಪಗಳ ಪರಿಚಯ, ಆ ಪರಿಚಯ ಮಾಡಿಕೊಂಡು ಹದಿನೈದು ರೂಪಗಳ ಸ್ಮರಣೆಯಿಂದ ಏನಾಗುತ್ತೆ, ಆ ಹದಿನೈದು ಕಲೆಗಳಿರತಕ್ಕಂತಹ ಲಿಂಗ ದೇಹ ಪುಡಿ ಪುಡಿ ಆಗ್ತಾ ಬರುತ್ತೆ. ಇಷ್ಟು ಪಂಚರಸನೆಂದು ಅಂಚಿಗಂಚಿಗೆ ಭಜಿಸೋ. ಇವನೆಂಥವ ಲಿಂಗ ದೇಹದಲ್ಲಿ ಹೇಗಿದ್ದಾನೆ? ಗೂಳಿ ತರ ಇದ್ದಾನೆ. ಗೂಳಿ ಹಾಕಿ ಹೊಡೆದು ಬಿಟ್ಟರೆ ಎಲ್ಲಿದ್ರು ಸತ್ತೇ ಹೋಗಿಬಿಡುತ್ತಾರೆ ಹಾಗೆ ನೋಡಿ. ಅದಕ್ಕೆ ಇವನನ್ನ ಮಹಾಶೃಂಗಾಯ ನಮಃ ಅಂತ ಕರೆದನು. ಅದಕ್ಕೆ ಮಹಾಶೃಂಗಾಮ ಶಬ್ದದ ಬದಲು ಗೂಳಿ ಅಂದರೆ, ದೇವರನ್ನ ಮಹಾಶೃಂಗ ಅಂತ ಚಿಂತನೆ ಮಾಡಿದರೆ ಲಿಂಗ ದೇಹ ಪುಡಿ 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 ಆಗ್ತಾ ಬರುತ್ತೆ. ಅಂಥ ಮಹಾಶೃಂಗ ಹೇಗಿದ್ದಾನೆ? ಹದಿನಾರು ರೂಪಗಳಿಂದ ನಿಂತಿದ್ದಾನೆ. ಹದಿನಾರು ರೂಪಗಳಿಂದ ಮಹಾಶೃಂಗನಾದ ಭಗವಂತನನ್ನ ಚಿಂತನೆ ಮಾಡಿದರೆ ಅವ ಬಲಿಷ್ಠನಾಗಿದ್ದಾನೆ ಭಗವಂತ. ಅಂದರೆ ಆ ಒಳಗಿರುವ ಮಹಾಶೃಂಗ ಕೆಲಸ ಮಾಡಬೇಕಾದರೆ ಕೊಡಬೇಕಾದನಿಗೆ, ನೋಡಪ್ಪ ನಾನು ಕೆಲಸ ಮಾಡು ಅಂತ ಕೊಡಬೇಕು. ಏನು ಕೊಡಬೇಕು? ನಿನ್ನ ಶರಣಾಗತನಾನು ಎಂಬ ವಿಶೇಷ ಆಹಾರ ಲಂಚವನ್ನು ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿ ಭಗವಂತ ಎಲ್ಲ ಧ್ವಂಸ ಮಾಡಿ ಬಿಡುತ್ತಾನೆ. ವಿಜಯದಾಸರ ಪದಗಳು ಎಷ್ಟೆಷ್ಟು ಅರ್ಥಗಲ್ಲುತ್ತ ಅಂದರೆ ಒಳಗೆ ಕರ್ಕೊಂಡು ಹೋಗುತ್ತೆ. ಸದ್ಯಕ್ಕೆ ಹೊರಗೆ ಹೋಗೋಣ. ಶ್ರೀಕೃಷ್ಣ ಅಂದಾಗೆ ನಾಳೆ ಇರಲ್ಲ, ನಾಳದ್ದು ಸೇರೋಣ.